నారాయణాయ పరిపూర్ణగుణానమాయ విశ్వోదయ స్థితిలయోన్నతి ప్రదాయ జ్ఞానప్రదాయ విభుధాసుర సౌఖ్యదుఃఖ సత్కారణాయ వితుతాయ నమో నమస్తే. లోకదల్లి సజ్జనరు ఎల్లరూ కూడా నమగ సుఖవే బేకు, దుఃఖ ఇరబారదు ఎంబుదాగి అపేక్షిస్తారే. ಆದರೆ ದುಃಖ ಪರಿಹಾರ ಆಗುವುದು ಯಾವ ಕಾರಣದಿಂದ ಎಂಬುದನ್ನೇ ವಿಮರ್ಶೆ ಮಾಡ್ತಾ ಇದ್ದಾರೆ. ನಾಸ್ತಿಕರಿಗೆ ಸಂಸಾರ ಸುಖವೇ ಸಾಕು, ಇದಕ್ಕಿಂತ ಬೇರೆ ಸುಖ ಬೇಕು ಅಂತ ಅವರು ಅಪೇಕ್ಷಿಸುವುದೇ ಇಲ್ಲ. ಆಸ್ತಿಕರ ಮಟ್ಟಿಗೆ ಸಂಸಾರದ ಸುಖ ದುಃಖ ಮಿಶ್ರವಾಗಿದೆ. ದುಃಖ ಏನು ಇರಬಾರದು, ಸುಖವೇ ಇರಬೇಕು ಎಂಬುವಂಥ ಅಪೇಕ್ಷೆಯನ್ನು ಸಜ್ಜನರು ಮಾಡಿ ಅದಕ್ಕೆ ಕಾರಣ ಏನು ಎಂಬುದನ್ನು ವಿಮರ್ಶಿಸುತ್ತಾ ಇದ್ದಾರೆ. ಅದ್ವೈತಿಗಳು ಬೌದ್ಧರು ಕೂಡ ಏನು ಹೇಳ್ತಾರೆ ಅಂತಂದರೆ, ಪ್ರಪಂಚವೇ ಸುಳ್ಳು, ಸುಖ ದುಃಖಗಳು ಸುಳ್ಳು, ಸುಳ್ಳಾದದ್ದರಿಂದ ಅದನ್ನು ಅಪೇಕ್ಷಿಸುವುದು ಸರಿಯಲ್ಲ ಅಂಥೇಳಿ ಅದ್ವೈತಿಗಳು ಬೌದ್ಧರು ಇಬ್ಬರೂ ಹಾಗೆ ಹೇಳ್ತಾ ಇದ್ದಾರೆ. ಹೆಚ್ಚು ಜನರು ಆಸ್ತಿಕರಾದಂಥವರು ಎಲ್ಲರೂ ಕೂಡ ಪ್ರಪಂಚ ಸತ್ಯ, ಸುಖ ದುಃಖ ಸತ್ಯ, ದುಃಖ ಇಲ್ಲ ಅಂತ ಆಗಬೇಕು, ಸುಖವೇ ಬೇಕು, ಹೇಗೆ ನಾವು ಸಂಪಾದಿಸಲಿ ಎಂಬುವಂಥದ್ದನ್ನು ವಿಮರ್ಶೆ ಮಾಡುವಾಗ ಕೆಲವರು ಆ ಸುಖವನ್ನು ಸಂಪಾದಿಸಲಿಕ್ಕೆ ಕರ್ಮ ಕಾರಣ ಅಂತ ಹೇಳ್ತಾರೆ. ಒಳ್ಳೆಯ ಕರ್ಮ ಮಾಡಿದರೆ ಸುಖ ಆಗ್ತದೆ, ದುಷ್ಟಕರ್ಮ ಮಾಡಿದರೆ ದುಃಖ ಆಗ್ತದೆ ಎಂಬುದಾಗಿ ಕಾರಣ ಹೇಳ್ತಾರೆ. ಆದರೆ ಅದು ಸರಿಯಾದದ್ದಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳೋದು, ಒಬ್ಬರು ಪ್ರಕೃತಿ ಕಾರಣ ಅಂತ ಹೇಳೋದು, ಒಬ್ಬರು ಕರ್ಮ ಕಾರಣ ಅಂತ ಹೇಳೋದು, ಹೀಗೆಲ್ಲ ಹೇಳಿದರೆ ಜನರಿಗೆ ಯಾವುದು ಕಾರಣ ಅಂತ ತಿಳ್ಕೊಂಬುದು ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ದೇವರು ಒಳ್ಳೆಯ ಯೋಗ್ಯ ಜೀವರಾಶಿಗಳಿಗೆ ಒಂದು ಜನ್ಮ ಕೊಡ್ತಾ ಇದ್ದಾನೆ. ಆ ಜನ್ಮದಲ್ಲಿ ಅದನ್ನು ತಿಳ್ಕೊಳ್ಳುವ ಅನುಕೂಲತೆಯನ್ನು ಒದಗಿಸಿ ಕೊಡ್ತಾ ಇದ್ದಾನೆ. ಅದು ಯಾವುದು ಅಂತಂದರೆ, ವೇದ ಎಂಬುದು ಅಪೌರುಷೇಯವಾದದ್ದು, ಶ್ರೇಷ್ಠ ಪ್ರಮಾಣ. ಅಂತಹ ಶ್ರೇಷ್ಠ ಪ್ರಮಾಣವಾದ ವೇದವನ್ನು ತಿಳ್ಕೊಂಡ್ರೆ ಆ ಸುಖವನ್ನೇ ಸಂಪಾದಿಸಲಿಕ್ಕೆ, ದುಃಖಪೂರ್ವ ಪರಿಹಾರ ಆಗಲಿಕ್ಕೆ ಕಾರಣವನ್ನು ತಿಳ್ಕೊಳ್ಳಬಹುದು. ವೇದದ ಅರ್ಥ ಏನು ಎಂಬುವಂಥದ್ದನ್ನು ತಿಳ್ಕೊಳ್ಳುವುದು ಹೇಗೆ ಎಂದು ವಿಚಾರ ಬಂದರೆ, ಅರ್ಥವನ್ನು ವೇದವ್ಯಾಸ ದೇವರೇ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಮಧ್ವಾಚಾರ್ಯರು ಅದಕ್ಕೆಲ್ಲ ವ್ಯಾಖ್ಯಾನ ಮಾಡಿ ಭಾಷೆ ಬರೆದು ಇನ್ನಷ್ಟು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂಥ ಮಧ್ವಾಚಾರ್ಯರ ಭಾಷ್ಯವು ಶ್ರೇಷ್ಠವಾದ ಭಾಷ್ಯ. ಇತರರು ಎಷ್ಟೋ ಜನ 21 ಭಾಷ್ಯ ಮಾಡಿದರೂ ಕೂಡ ಪರಸ್ಪರ ವಿರುದ್ಧವಾಗಿ ಅಪ್ರಮಾಣವಾಗಿ ಉಂಟದು. ಶ್ರೀಮನ್ ಮಧ್ವಾಚಾರ್ಯರ ಭಾಷ್ಯ ಒಂದೇ, ವೇದವ್ಯಾಸದೇವರಲ್ಲಿಯೇ ಪಾಠ ಕೇಳಿ ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ಸರಿಯಾಗಿ ವೇದದ ಅರ್ಥವನ್ನು ನಿರ್ಣಯಿಸಿ 37 ಗ್ರಂಥಗಳನ್ನು ಮಾಡಿದ್ದಾರೆ. ತಾತ್ಪರ್ಯ ಚಂದ್ರಿಕಾ ಎಂಬುವಂಥ ಒಂದು ಗ್ರಂಥವನ್ನು ವ್ಯಾಸತೀರ್ಥರು ಬರೆದಿದ್ದಾರೆ. ಇಡೀ ಮಧ್ವಾಚಾರ್ಯ ಭಾಷೆಗಳ ತಾತ್ಪರ್ಯ ಏನು ಎಂಬುದನ್ನು ತಿಳಿಸಲಿಕ್ಕೆ ಒಂದು ಶ್ಲೋಕ ಮಾಡಿದ್ದಾರೆ. ಒಂದು ಶ್ಲೋಕದಲ್ಲಿ ಮಧ್ವಾಚಾರ್ಯರ ಗ್ರಂಥಗಳ ಸಾರವನ್ನೆಲ್ಲವನ್ನು ಸಂಗ್ರಹಿಸಿ ಬಿಟ್ಟಿದ್ದಾರೆ. ಅಂಥ ಒಂದು ಶ್ಲೋಕವನ್ನು ನಾನೀಗ ಹೇಳ್ತಾ ಇದ್ದೇನೆ. ಶ್ರೀಮನ್ಮಧ್ವಮತೆ ಹರಿ ಪರತರ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾ ಹರೇರನುಚರಾ ನೀಚೋಚ್ಚಭಾವಂಗತಾ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾತ್ ಭಕ್ತಿಶ್ಚ ತತ್ಸಾಧನ ಅಕ್ಷಾದಿತ್ರತಯಂ ಪ್ರಮಾಣ ಅಖಿಲಾಮ್ನಾಯಕ ವೇದ್ಯೋ ಹರಿ. ಇದರಲ್ಲಿ 10 ವಿಷಯಗಳು ಇವೆ. ಅದು ಯಾವುದಂದರೆ, ಹರಿಪರತರ ವಿಷ್ಣುವೇ ಸರ್ವೋತ್ತಮನು ಒಂದು ವಿಷಯ ಆಯಿತು. ಸತ್ಯಂ ಜಗತ್, ಈ ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯಭೂತವಾದಂಥದ್ದು. ಬಹುಚಿತ್ರ ಜಗತ್ ಬಹುಧಾಕರಣಾತ್, ಬಹುವಿಚಿತ್ರವಾಗಿರತಕ್ಕಂಥ ಜಗತ್ತನ್ನು ಪರಮಾತ್ಮನೇ ಸೃಷ್ಟಿ ಮಾಡಿದ್ದು, ಈ ಜಗತ್ತು ಸತ್ಯ. ತತ್ವತೋ ಭೇದ, ಜೀವ ಪರಮಾತ್ಮ ಭೇದ, ಜೀವ ಜೀವ ಭೇದ, ಜೀವೇಶ್ವರ ಭೇದ, ಜಡೇಶ್ವರ ಭೇದ, ಜಡಜಡ ಭೇದ, ಈ ಭೇದಗಳು ಸತ್ಯಭೂತವಾದಂಥದ್ದು. ಇನ್ನು ಅನುಚರ, ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನ ಅನುಚರರು ಅಂದರೆ ದಾಸರು, ನಿತ್ಯ ದಾಸರು. ಯಾವಾಗಲೂ ಮೋಕ್ಷಕ್ಕೆ ಹೋದರೂ ಕೂಡ ಪರಮಾತ್ಮನ ದಾಸರಾಗಿಯೇ ಇರ್ತಾರೆ. ನೀಚೋಚ್ಚ ಭಾವಂಗತ, ಈ ಜೀವರಾಶಿಗಳಲ್ಲಿ ಸ್ವಭಾವ ಎಂಬುವಂಥದ್ದು, ಒಂದೊಂದು ಜೀವನದ್ದು ಒಂದೊಂದು ಥರದ ಸ್ವಭಾವ ಉಂಟು. ಸಾಮಾನ್ಯವಾಗಿ 3 ರೀತಿ ವಿಭಾಗ ಮಾಡಬಹುದು: ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ ಎಂಬುದಾಗಿ 3 ಪ್ರಕಾರವಾಗಿ ಉಳ್ಳಂಥದ್ದು. ಆ ಸಾತ್ವಿಕದಲ್ಲಿಯೂ ಅನಂತಾನಂತ ಪ್ರಭೇದಗಳಿದ್ದಾವೆ, ರಾಜಸದಲ್ಲಿಯೂ ಅನಂತಾನಂತ ಪ್ರಭೇದಗಳಿದ್ದಾವೆ, ತಾಮಸದಲ್ಲಿಯೂ ಅನಂತಾನಂತ ಪ್ರಭೇದಗಳಿದ್ದಾವೆ. ಆ ಸಾತ್ವಿಕ ಸ್ವಭಾವವು ಶ್ರೇಷ್ಠ, ರಾಜಸವು ಮಧ್ಯಮ, ತಾಮಸ ಅಂದರೆ ನೀಚವಾದಂಥದ್ದು. ಈ ರೀತಿ ಜೀವರಾಶಿಗಳಲ್ಲಿ ತಾರತಮ್ಯ ಎಂಬುದು ಉಂಟು. ಮುಕ್ತಿರ್ನೈಜ ಸುಖಾನುಭೂತಿ, ಮೋಕ್ಷ ಮೋಕ್ಷ ಅಂದರೆ ಪರಮಾತ್ಮನ ಸಮೀಪದಲ್ಲಿದ್ದು ಸ್ವಾಭಾವಿಕ ಸುಖ ಏನಿದೆ, ಜೀವಸ್ವರೂಪಭೂತವಾದ ಸುಖ, ಇದನ್ನು ಅನುಭವಿಸುವುದು, ಏನೂ ದುಃಖ ಇರುವುದಿಲ್ಲ, ಇದೇ ಮೋಕ್ಷ ಅಂತಂದರೆ. ಅಮಲಾಭಕ್ತಿಷ್ಟ ತತ್ಸಾಧನ, ನಿರ್ಮಲವಾದ ಭಕ್ತಿ, ಭಗವಂತನಲ್ಲಿ ದ್ವೇಷ ಮಾಡಬಾರದು, ಭಕ್ತಿಯನ್ನೇ ಮಾಡಬೇಕು, ಇಂಥ ಭಕ್ತಿ ಮೋಕ್ಷಕ್ಕೆ ಸಾಧನ. ಅಕ್ಷಾದಿತ್ರತೆಯಂ ಪ್ರಮಾಣ, ಪ್ರತ್ಯಕ್ಷ ಯುಕ್ತಿ ಶಾಸ್ತ್ರ ಎಂಬುದು ಮೂರು ಪ್ರಮಾಣ. ಏನಾದರೂ ಒಂದು ಪ್ರಮೇಯವನ್ನು ನಾವು ತಿಳ್ಕೊಳ್ಬೇಕಾದರೆ ಪ್ರತ್ಯಕ್ಷ ಪ್ರಮಾಣವೂ ಆಗಬಹುದು, ಯುಕ್ತಿಯೂ ಆಗಬಹುದು, ಆಗಮವೂ ಆಗಬಹುದು, ಶಾಸ್ತ್ರವೂ ಆಗಬಹುದು. ಅನಂತ ವೇದಗಳಲ್ಲಿ ಹೇಳತಕ್ಕ ವಿಷಯ, ಪರಮಾತ್ಮನು ಅನಂತ ಅನಂತ ಗುಣ ಪರಿಪೂರ್ಣನು. ಒಂದೊಂದು ಗುಣಗಳನ್ನು ಒಂದೊಂದು ಶಬ್ದ ಹೇಳಿದರೂ ಕೂಡ ಎಲ್ಲ ಶಬ್ದಗಳಿಂದ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣಪೂರ್ಣನಾಗಿದ್ದಾನೆ ಎಂಬುದು ಒಟ್ಟಿಗೆ ಇಷ್ಟು ಮುಖ್ಯ ವಿಷಯಗಳು. ಆ ಮುಖ್ಯ ವಿಷಯಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ವಿಷಯ ಯಾವುದು ಅಂದರೆ, ಹರಿಪರತರಹ ನಾರಾಯಣನು ಸರ್ವೋತ್ತಮನಿದ್ದಾನೆ ಎಂಬುದು ಮುಖ್ಯವಾದ ವಿಷಯ. ಇದನ್ನು ನಾವು ವೇದ ಮತ್ತು ಗೀತೆ ಯುಕ್ತಿ ಮೂರು ಪ್ರಮಾಣಗಳಿಂದ ತಿಳಿಸಿಕೊಡ್ತಾ ಇದ್ದೀವಿ. ಹರಿ ಸರ್ವೋತ್ತಮ ಅಂತ ಹೇಳಿ ಏಕೆ ಅಂಗೀಕಾರ ಮಾಡಬೇಕು? ಕೆಲವರು ರುದ್ರದೇವರು ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವರು ಬ್ರಹ್ಮದೇವರು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಗಣಪತಿಯೇ ಸರ್ವೋತ್ತಮ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದರೆ ನಾವು ಸರ್ವೋತ್ತಮ ಇಂಥವನು ಅಂತ ಹೇಳಿ ನಿರ್ಣಯ ಮಾಡುವುದು ಹೇಗೆ ಅಂದರೆ, ಅದಕ್ಕೆ ಹರಿಪರತರಹ ಎಂಬುದಾಗಿ ಪ್ರಮಾಣವನ್ನು ಸೂಚಿಸುತ್ತಾ ದಾಸರಾಯ ಸ್ವಾಮಿಗಳು ನಾರಾಯಣನೇ ಸರ್ವೋತ್ತಮ ಎಂಬುವಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ. ನಾರಾಯಣನೇ ಸರ್ವೋತ್ತಮ ಎಂಬುವಂತಹ ವಿಷಯವನ್ನು ಬರೀ ಹೇಳುವುದು ಮಾತ್ರವಲ್ಲ, ಪರತರಹ ಎಂಬ ಶಬ್ದದಿಂದ ಪ್ರಮಾಣವನ್ನು ಕೂಡ ಸೂಚನೆ ಮಾಡಿದ್ದಾರೆ. ವೇದರೂಪ ಪ್ರಮಾಣ ಏನು ಅಂತಂದರೆ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಅಗ್ನಿ ಅವನು ದೇವತೆಗಳಲ್ಲಿ ಕಡಿಮೆ ಆದಂಥವನು, ವಿಷ್ಣು ಪರಮಃ, ವಿಷ್ಣು ಉತ್ತಮನಿದ್ದಾನೆ ಅಂದರೆ ಇದರ ಅಭಿಪ್ರಾಯ ಏನು ಅಂತಂದರೆ, ಶ್ರೇಷ್ಠ ದೇವತೆಗಳು ಇದ್ದಾರೆ, ಆ ಶ್ರೇಷ್ಠ ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿ ಎಂಬುದು ಅಗ್ನಿಯಿಂದ ಸಿಗ್ತದೆ. ಅಗ್ನಿ ಹೋಗಿ ಎಲ್ಲ ದೇವತೆಗಳಿಗೆ ಯಜ್ಞದಲ್ಲಿ ಕೊಟ್ಟಂತಹ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸ್ತಾನೆ. ಆ ದೇವತೆಗಳು ಶ್ರೇಷ್ಠರು, ಯಾವ ಯಾವ ದೇವತೆಗಳಿಗೆ ಯಜ್ಞದಲ್ಲಿ ಆಹುತಿ ಸಿಗ್ತದೋ ಅವರು ಆ ದೇವತೆಗಳು ಶ್ರೇಷ್ಠರು. ಶ್ರೇಷ್ಠ ದೇವತೆಗಳಲ್ಲಿ ಅಧಮನಾಗಿರ್ತಕ್ಕಂಥವನು ಅಗ್ನಿ, ಶ್ರೇಷ್ಠನಾದಂಥವನು ಶ್ರೀ ವಿಷ್ಣು ನಾರಾಯಣ ಅಂಥೇಳಿ ಈ ಶ್ರುತಿಯ ಅರ್ಥ. ಈ ಶ್ರುತಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಗ್ನಿರ್ವೇ ದೇವಾನಾಂ ಅವಮಃ, ಅಗ್ನಿಯು ದೇವತೆಗಳಲ್ಲಿ ಕಡಿಮೆಯಾಗಿದ್ದಾನೆ, ವಿಷ್ಣು ಪರಮಃ, ವಿಷ್ಣು ಸರ್ವೋತ್ತಮನಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ವೇದವು ವಿಷ್ಣು ಸರ್ವೋತ್ತಮತ್ವವನ್ನು ಇದು ಹೇಳ್ತದೆ. ನಾರಾಯಣ ಉಪನಿಷತ್ತಿನಲ್ಲಿ ಇನ್ನೊಂದು ವೇದವಾಕ್ಯದೆ, ಎಚ್ಚಕಿಂಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಅಪಿ ವಾ ಅಂತರ್ಬಹಿಷ್ಟ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣನು ಎಲ್ಲ ವಸ್ತುಗಳಲ್ಲಿಯೂ ಕೂಡ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ ಒಳಗೂ ಹೊರಗೂ ವ್ಯಾಪಿಸಿ ನಿಯಾಮಕನಾಗಿ ಇದ್ದಾನೆ. ಅವನು ಎಲ್ಲ ವಸ್ತುಗಳಲ್ಲಿದ್ದರೇ ಆವಾ ವಸ್ತುಗಳು ಇರಬಹುದು, ಆವಾ ವಸ್ತುಗಳಿಂದ ಏನಾದರೂ ಕಾರ್ಯ ಆಗಬಹುದು ಎಂಬುವಂತಹ ವಿಷಯವನ್ನು ಈ ಉಪನಿಷತ್ತು ಹೇಳ್ತಾ ಇದೆ. ಇನ್ನು ಮಹಾಭಾರತ ಪಂಚಮ ವೇದ, ಆ ಮಹಾಭಾರತದಲ್ಲಿ ನಾಸ್ತಿ ನಾರಾಯಣ ಸಮಂ ನ ಭೂತನ್ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಎಂಬುದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ವಚನ ಇದೆ. ನಾಸ್ತಿ ನಾರಾಯಣ ಸಮಂ, ನಾರಾಯಣನಿಗೆ ಸಮಾನವಾದ ವಸ್ತು ನ ಭೂತಂ ನ ಭವಿಷ್ಯತಿ, ಹಿಂದೆ ಇಲ್ಲ, ಮುಂದೆ ಬರುವುದಿಲ್ಲ, ಈಗ ಇಲ್ಲ, ಎಲ್ಲ ಕಾಲದಲ್ಲಿಯೂ ನಾರಾಯಣನೇ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಮಹಾಭಾರತ ಹೇಳ್ತಾ ಇದೆ. ಇನ್ನು ಭಗವದ್ಗೀತೆ, ಮಹಾಭಾರತ ಉಪನಿಷತ್ತುಗಳ ಸಾರ ಅಂತಹ ಸಾರಭೂತವಾದ ಭಗವದ್ಗೀತೆಯಲ್ಲಿ ಮತ್ತ ಪರತರನ್ನಾನ್ಯತೆ ಕಿಂಚಿತ್ ಅಸ್ತಿ ಧನಂಜಯ, ಹೇ ಧನಂಜಯ, ಎಲೋ ಅರ್ಜುನನೇ, ಮತ್ತ ಅನ್ಯತೆ ಪರತರಂ ಕಿಂಚಿದಪಿ ನಾಸ್ತಿ, ನನ್ನಕ್ಕಿಂತ ಬೇರೆಯಾದದ್ದು ಸರ್ವೋತ್ತಮವಾದದ್ದು ಇನ್ನೊಂದು ಇಲ್ಲವೇ ಇಲ್ಲ, ನಾನು ಒಬ್ಬನೇ ಸರ್ವೋತ್ತಮ, ನನಗೆ ಸಮಾನವಾದಂತಹ ವಸ್ತು ಯಾವುದೂ ಇನ್ನೊಂದಿಲ್ಲ ಅಂಥೇಳಿ ಸ್ಪಷ್ಟವಾದ ವಚನದಿಂದ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಇಲ್ಲಿ ಪರತರಹ ಎಂಬ ಶಬ್ದ ಗೀತೆಯಲ್ಲಿ ಉಂಟಲ್ವ, ಗೀತೆಯಲ್ಲಿದ್ದಂಥ ಶಬ್ದವನ್ನೇ ಹಾಕಿದ್ದಾರೆ ವ್ಯಾಸರಾಯ ಸ್ವಾಮಿಗಳು. ಸರ್ವೋತ್ತಮ ಅಂತ ಹೇಳುವ ಬದಲಿಗೆ ಪರತರಹ ಎಂಬ ಶಬ್ದ ಹಾಕಿದ್ದಾರೆ. ಅದು ಯಾಕೆಂದರೆ ಸಮಸ್ತ ಶಾಸ್ತ್ರ ಸಾರಭೂತವಾದ ಭಗವದ್ಗೀತೆಯಲ್ಲಿ ಪರತರಹ ಎಂಬುವಂತಹ ಶಬ್ದವನ್ನು ಹಾಕಿದ್ದಾರೆ. ಆ ಗೀತಾ ವಾಕ್ಯವನ್ನು ಇಟ್ಟುಕೊಂಡು ನೀವು ವಿಷ್ಣು ಸರ್ವೋತ್ತಮತ್ವ ನಿರ್ಣಯ ಮಾಡಬಹುದು ಎಂಬ ಅಭಿಪ್ರಾಯವನ್ನು ಸೂಚನೆ ಮಾಡಲಿಕ್ಕೆ ಗೀತೆಯ ಶಬ್ದವನ್ನೇ ಹಾಕಿದ್ದಾರೆ. ಗೀತಾ ಎಂಬುದು ಸಕಲ ಶಾಸ್ತ್ರಗಳ ಸಾರಾದ್ದರಿಂದ ಸಕಲ ಶಾಸ್ತ್ರದ ಅಭಿಪ್ರಾಯವೂ ಕೂಡ ಕೃಷ್ಣನೇ ಸರ್ವೋತ್ತಮ, ಕೃಷ್ಣ ಅಂದರೆ ನಾರಾಯಣ ದೇವರ ಅವತಾರ, ಅಂಥ ನಾರಾಯಣನೇ ಸರ್ವೋತ್ತಮ ಎಂಬುವಂತಹ ವಿಷಯ ಸಿದ್ಧವಾಗ್ತಾ ಇದೆ. ಇಲ್ಲಿ ಪರತರಹ ಎಂಬುವಂತಹ ಶಬ್ದದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ಪರ ಪರತರ ಪರತಮ, ಪರವು ಶ್ರೇಷ್ಠ, ಪರತರ ಇನ್ನೂ ಶ್ರೇಷ್ಠ, ಪರತಮ ಮತ್ತು ಶ್ರೇಷ್ಠ, ಈ ಅರ್ಥವು ಇರೋಣದ್ರಿಂದ ಕೃಷ್ಣನು ತಾನು ಪರತರ ಅಂತ ಹೇಳಿದ್ದಾನೆ ಹೊರತಾಗಿ ಪರತಮ ಅಂತ ಹೇಳಿಕೊಳ್ಳಲಿಲ್ಲ. ಯಾಕೆ ಪರತಮ ಇನ್ನೊಬ್ಬರು ಇದ್ದಾರೆ ಅಂತ ಅರ್ಥವೋ ಎಂಬ ಶಂಕೆ ಬರ್ತದೆ. ಪರತಮ ಇನ್ನೊಬ್ಬರಿದ್ದಾರೆ ಎಂಬುವಂಥ ಅಭಿಪ್ರಾಯ ಅಲ್ಲ ಇದಕ್ಕೆ. ಪರತರ ಪರತಮ ಎರಡು ಒಂದೇ. ಅದು ಏನು ಕಾರಣ ಅಂತಂದರೆ, ಪರ ಎಂಬ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ಪ್ರಮಾಣವನ್ನು ಉದಾಹರಿಸಿ ಅರ್ಥ ಹೇಳಿದ್ದಾರೆ. ಪರ ಅಂದರೆ ನಿತ್ಯ ನಿರ್ದುಃಖ, ಎಂದೂ ದುಃಖವೇ ಇಲ್ಲ, ಎಂದೂ ದುಃಖ ಇಲ್ಲದಿದ್ದವರು ಪರ ಎಂಬ ಶಬ್ದದ ಅರ್ಥ. ಲಕ್ಷ್ಮೀದೇವಿಗೆ ಯಾವಾಗಲೂ ಎಂದೂ ದುಃಖ ಇಲ್ಲ, ಅವಳು ಪರಶಬ್ದ ವಾಚಲಾಗ್ತಾಳೆ. ಎಂದೂ ದುಃಖ ಇಲ್ಲದಿದ್ದವನು ನಾರಾಯಣ. ಪರ ಎಂಬ ಶಬ್ದಕ್ಕೆ ಅರ್ಥ ಇಬ್ಬರೇ, ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರೇ ಪರಶಬ್ದಾರ್ಥರು. ಜಗತ್ತಿನಲ್ಲಿ ಇನ್ನು ಯಾರೂ ಕೂಡ ನಿತ್ಯ ನಿರ್ದುಃಖರು ಇಲ್ಲವೇ ಇಲ್ಲ, ಇವರಿಬ್ಬರೇ ಪರಶಬ್ದ ವಾಚ್ಯರು, ನಿತ್ಯ ನಿರ್ದುಃಖರಾದ್ದರಿಂದ ಪರಶಬ್ದ ವಾಚ್ಯರಾಗಿದ್ದಾರೆ. ಪರತಮ ಇನ್ಯಾರು ಅಂತ ಕೇಳಿದರೆ ಇನ್ಯಾರು ಇಲ್ಲವೇ ಇಲ್ಲ, ಜಗತ್ತಿನಲ್ಲಿ ಇನ್ನೊಂದು ಪರ ಇಲ್ಲವಾದ್ದರಿಂದ ಪರತರಹ ಅಂದರೆ ನಾರಾಯಣನೇ ಎಂಬುವಂಥ ಅರ್ಥ ಬರ್ತದೆ. ಪರತಮಕ್ಕೆ ಇನ್ನು ಅವಕಾಶವೇ ಇಲ್ಲ. ಇನ್ನು ಗೀತೆಯಲ್ಲಿ ದ್ವಾಭಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇವತ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮತ್ಯುದಾಹೃತ ಯೋ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಿತ್ಯುತ್ತಮ ಅತಸ್ಮಿ ಲೋಕೆ ವೇದೇ ಚ ಪ್ರಚಿತ ಪುರುಷೋತ್ತಮ ಯೋ ಮಾಮೇವ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಷ್ಟ ಭಾರತ. ಭಗವದ್ಗೀತೆಯಲ್ಲಿ ಸಾರಭೂತವಾದ ಶ್ಲೋಕ ಇದು. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಪುರುಷೋತ್ತಮ ಅಂತ, ಪುರುಷೋತ್ತಮ ಅಂದರೆ ಒಂದೇ, ಸರ್ವೋತ್ತಮ ಅಂದರೆ ಒಂದೇ ಅರ್ಥ. ಅಲ್ಲಿ ಪುರುಷ ಎಂಬ ಶಬ್ದವನ್ನು ಹಾಕಿದ್ದರಿಂದ ದ್ವಾಮಿಮೋ ಪುರುಷೋ ಲೋಕಿ, ಕ್ಷರಪುರುಷರು ಅಕ್ಷರಪುರುಷರು ಅಂತ ಎರಡು ತರಹ ಪುರುಷರಿದ್ದಾರೆ. ಕ್ಷರಪುರುಷರು ಅಂತಂದರೆ ಯಾವ್ಯಾವ ಚೇತನರ ದೇಹ ನಾಶ ಆಗ್ತದೋ ಅವರು ಕ್ಷರಪುರುಷರು, ಯಾರಿಗೆ ದೇಹ ನಾಶ ಇಲ್ಲವೋ ಅವರು ಅಕ್ಷರಪುರುಷರು. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪ್ರಳಯಕಾಲದಲ್ಲಿ ದೇಹ ನಾಶ ಆಗ್ತದೆ, ಆದ್ದರಿಂದ ಅವರು ಕ್ಷರಪುರುಷರು. ಲಕ್ಷ್ಮೀದೇವಿ ಒಬ್ಬಳೇ ಅಕ್ಷರಪುರುಷರು, ಅವಳಿಗೆ ದೇಹ ನಾಶ ಇಲ್ಲವೇ ಇಲ್ಲ, ಜ್ಞಾನಾನಂದಾತ್ಮಕವಾದ ನಿತ್ಯವಾದ ದೇಹವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಸ್ತ್ರೀ ಆದರೂ ಅವಳಿಗೆ ಪುರುಷ ಅಂತ ಯಾಕೆ ಹೇಳೋದು ಅಂತಂದರೆ, ಪುರುಷರಿಗೆ ಇರುವಷ್ಟು ಶಕ್ತಿ ಇದ್ದದ್ದರಿಂದ ಅವರನ್ನು ಪುರುಷ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಂಥ ಅಕ್ಷರಾಕ್ಷರ ಪುರುಷರಕ್ಕಿಂತ ಉತ್ತಮ ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಇದು ಸಮಸ್ತ ವೇದಗಳ ಸಾರ, ಸಮಸ್ತ ಶಾಸ್ತ್ರಗಳ ಸಾರ, ಸಮಸ್ತ ಗೀತೆಯ ಸಾರ ಎಂಬುದಾಗಿ ಶಂಕರಾಚಾರ್ಯರು ಕೂಡ ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರೆ. ಏನಂದರೆ, ನ ಕೇವಲಂ ಸರ್ವೋ ಹಿ ಗೀತಾಶಾಸ್ತ್ರಾರ್ಥ ಇಹ ಸಮಾಸೇನ ಉಕ್ತಃ ಇಂಥ ಸಮಸ್ತ ಶಾಸ್ತ್ರಾರ್ಥಶ್ಚ. ಇದರ ಅರ್ಥವೇನು ಅಂತಂದರೆ, ನಾರಾಯಣ ಪುರುಷೋತ್ತಮ ಅಂತ ಹೇಳಿದ್ದೇನಿದೆ ಈ ವಿಷಯ ಗೀತಾಶಾಸ್ತ್ರದ ಸಾರ ಅಂತ ಇಷ್ಟೇ ತಿಳ್ಕೋಬೇಡ್ರಿ, ಸಮಸ್ತ ಶಾಸ್ತ್ರದ ಸಾರವೂ ಆಗಿದೆ ಇದು ಅಂಥೇಳಿ ಶಂಕರಾಚಾರ್ಯರು ಅರ್ಥ ಬರೆದಿದ್ದಾರೆ. ಇನ್ನು ಯೋ ಲೋಕತ್ರಯ ಮಾವಿಶ್ಯ ವಿಭರ್ತವ್ಯಯ ಈಶ್ವರ ಎಂಬುವಂತಹ ಒಂದು ಶ್ಲೋಕ ಇದರಲ್ಲೇ ಉಂಟು. ಈ ಸಂದರ್ಭದಲ್ಲಿ ಈಶ್ವರ ಎಂಬ ಶಬ್ದ ಉಂಟಲ್ಲಿ, ಈಶ್ವರನು ಎಲ್ಲ ಲೋಕದೊಳಗೆ ಅಂತರ್ಯಾಮಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಈಶ್ವರನು ಪುರುಷೋತ್ತಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಶ್ವರ ನಿರುದ್ಧದೇವರು ಎಂಬುವಂಥ ಅರ್ಥ ಆಗುವ ಸಂಭವ ಉಂಟು, ಈಶ್ವರ ಶಬ್ದ ರುದ್ಧದೇವರಿಗೂ ಉಂಟು. ಅದಕ್ಕೋಸ್ಕರ ಈಶ್ವರ ಎಂಬ ಶಬ್ದಕ್ಕೆ ಅರ್ಥವನ್ನು ಶಂಕರಾಚಾರ್ಯ ಬರೀತಾ ಇದ್ದಾರೆ. ಈಶ್ವರ ಈಶನಶೀಲೋ ನಾರಾಯಣ, ಎಲ್ಲರಿಗೂ ನಿಯಮನ ಮಾಡತಕ್ಕಂಥ ನಾರಾಯಣನೇ ಈಶ್ವರ ಶಬ್ದದ ಅರ್ಥ, ರುದ್ರದೇವರು ಅಂತ ಅರ್ಥವಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳೋದ್ರಿಂದ ಏನು ಗೊತ್ತಾಯಿತು, ಶಂಕರಾಚಾರ್ಯರು ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳ್ತಾರೋ ಏನೋ ಎಂಬುವಂಥ ಒಂದು ಶಂಕೆ ಪರಿಹಾರ ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾರಾಯಣನೇ ಪುರುಷೋತ್ತಮ, ಸಮಸ್ತ ಶಾಸ್ತ್ರಗಳ ಸಾರ ಇದು ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದರಿಂದ ತಮ್ಮ ಅಭಿಪ್ರಾಯ ಹಾಗುಂಟು ಗೊತ್ತಿಲ್ಲ, ಶಾಸ್ತ್ರದ ಅಭಿಪ್ರಾಯ ಹೀಗೆ ಉಂಟು ಅಂತ ಅವರು ಹೇಳ್ತಾ ಇದ್ದಾರೆ. ಅಂತ ಶಾಸ್ತ್ರದಲ್ಲಿ ನಾರಾಯಣ ಸರ್ವೋತ್ತಮತ್ವವನ್ನು ಹೊರತು ಇತರ ದೇವತೆಗಳ ಸರ್ವೋತ್ತಮತ್ವವನ್ನು ಹೇಳೋದಿಲ್ಲ ಎಂಬುದನ್ನು ಅವರು ಅಂಗೀಕಾರ ಮಾಡಿದ್ದಾರೆ. ಮಧ್ವಾಚಾರ್ಯ ಸಿದ್ಧಾಂತ ಏನು, ನಾರಾಯಣ ಸರ್ವೋತ್ತಮತ್ವ, ಇದನ್ನು ಶ್ರೀಮಧ್ವಾಚಾರ್ಯರೇ ಸ್ಪಷ್ಟವಾಗಿ ಪಾರಮಾರ್ಥಿಕವಾದದ್ದಿದು ವ್ಯಾವಹಾರಿಕ ಅಲ್ಲ ಇದು ಎಂಬುವಂಥದ್ದನ್ನು ಹೇಳಿದಂಥವರು ಶ್ರೀಮಧ್ವಾಚಾರ್ಯರು ಒಬ್ಬರೇ. ರಾಮಾನುಜಾಚಾರ್ಯರು ಕೂಡ ನಾರಾಯಣ ಸರ್ವೋತ್ತಮತ್ವ ಹೇಳ್ತಾರೆ, ಹೇಳಿದರೆ ನಾರಾಯಣನಿಗೆ ಮೋಕ್ಷದಲ್ಲಿ ಮುಕ್ತರಿಗೂ ಅವನಿಗೆ ಸಾಮ್ಯ ಬಂದುಬಿಡ್ತದೆ. ಪರಮಾತ್ಮನಿಗೆ ನಾರಾಯಣನಿಗೆ ಆನಂದ ಉಂಟು, ಅಷ್ಟು ಆನಂದ ಮುಕ್ತರಿಗೂ ಉಂಟು ಅಂತ ಹೇಳಿ ಪರಮಸಾಮ್ಯವನ್ನು ಹೇಳಿ ಸರ್ವೋತ್ತಮತ್ವವನ್ನು ತಾವು ಹೇಳಿದ್ದನ್ನು ತಾವೇ ಅಲ್ಲಗಳೆಯುತ್ತಾರೆ. ಆದ್ದರಿಂದ ನಾರಾಯಣ ಸರ್ವೋತ್ತಮತ್ವ ಎಂಬುದು ಪಾರಮಾರ್ಥಿಕ ಎಂತೆಂದು ಸಂಕರಶಾಸ್ತ್ರಗಳ ಸಾರವೆಂದು ಹೇಳತಕ್ಕಂಥವರು ಶಿವನ ಮಧ್ವಾಚಾರ್ಯರು ಒಬ್ಬರೇ. ನಾರಾಯಣನ ಸರ್ವೋತ್ತಮತ್ವ ವಿಷಯದಲ್ಲಿ ಏನು ಯುಕ್ತಿ ಅಂತಂದರೆ, ರುದ್ರದೇವರು ಬ್ರಹ್ಮದೇವರು ಈ ದೈತ್ಯರಿಗೆ ರಾಕ್ಷಸರಿಗೆಲ್ಲ ಅವಧ್ಯತ್ವ ವರ ಕೊಡ್ತಾ ಇದ್ದಾರೆ. ಅವಧ್ಯತ್ವ ವರ ನಿಮಗೆ ಸಾವೇ ಇಲ್ಲ ಎಂಬಂಥ ವರವನ್ನು ಕೊಡ್ತಾ ಇದ್ದಾರೆ. ಕೊಟ್ಟರೆ ನಾರಾಯಣ ದೇವರು ಭೂಮಿಯಲ್ಲಿ ರುದ್ರದೇವರು ಬ್ರಹ್ಮದೇವರು ಕೊಟ್ಟಂತಹ ವರವನ್ನು ತಿರಸ್ಕರಿಸಿ ಕೊಂದು ಹಾಕಿಬಿಡ್ತಾರೆ. ಹಾಗಾದರೆ ಬ್ರಹ್ಮದೇವರು ರುದ್ರದೇವರ ಮಾತಿಗೆ ತಿರಸ್ಕಾರವನ್ನು ಮಾಡಿ ದೈತ್ಯರನ್ನು ಸಂಹಾರ ಮಾಡುವ ಪ್ರಯುಕ್ತ ಬ್ರಹ್ಮದೇವರಕ್ಕಿಂತಲೂ ರುದ್ರದೇವರಕ್ಕಿಂತಲೂ ನಾರಾಯಣ ಉತ್ತಮ ಎಂಬುವಂಥ ಅರ್ಥ ಆಗ್ತದೆ. ಆದ್ದರಿಂದ ಅದು ಸಮಾನರೂ ಇಲ್ಲ, ಐಕ್ಯವೂ ಇಲ್ಲ, ನಾರಾಯಣನೇ ಸರ್ವೋತ್ತಮ ಎಂಬುವಂತಹ ವಿಷಯ ಸಿದ್ಧವಾಗ್ತಾ ಇದೆ ಅಂತ ಹೇಳಿ ನಾರಾಯಣ ಸರ್ವೋತ್ತಮತ್ವ ವಿಷಯವನ್ನು ಸಂಕ್ಷೇಪವಾಗಿ ಹೇಳಿದ್ದೇವೆ. ಹರಿಪರತರಹ ಎಂಬುವಂಥದ್ದು ಹೇಗೆ ಮುಖ್ಯ ವಿಷಯವೋ, ಹಾಗೆ ವಾಯು ಉತ್ತಮ ಎಂಬುವಂತಹ ವಿಷಯವೂ ಕೂಡ ಮುಖ್ಯ ವಿಷಯ, ಪ್ರಧಾನ ವಿಷಯ. ಅದು ಅದನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳಲಿಲ್ಲ ಅಂತ ಕೆಲವರಿಗೆ ಅಭಿಪ್ರಾಯ ಇದೆ. ಆ ಮುಖ್ಯ ವಿಷಯವನ್ನು ಒಂದನ್ನು ಬಿಟ್ಟಿಲ್ಲ ವ್ಯಾಸರಾಜ ಸ್ವಾಮಿಗಳವರು. ವಾಯು ಜೀವೋತ್ತಮತ್ವ ವಿಷಯವನ್ನು ಕೂಡ ಹರಿಪರತರಹ ಎಂಬ ಶಬ್ದದಿಂದಲೇ ಹೇಳಿದ್ದಾರೆ. ಅದು ಹೇಗೆ ಹರಿಪರತರಹ ಅಂತುಂಟು, ವಾಯುದೀವೋತ್ತಮ ಎಂಬ ಅರ್ಥ ಹೇಗಾಗುತ್ತದೆ ಅಂತಂದರೆ, ಹರಿಶಬ್ದಕ್ಕೆ ನಾರಾಯಣ ಎಂಬಂಥ ಅರ್ಥ ಹೇಗೆ ಉಂಟು, ಹಾಗೆ ಹರಿಶಬ್ದಕ್ಕೆ ವಾಯು ಎಂಬುವಂಥ ಅರ್ಥವೂ ಉಂಟು, ವಾಯುದೇವರು ಎಂಬ ಅರ್ಥವೂ ಉಂಟು. ಅಮರಕೋಶದಲ್ಲಿ ಹರಿಶಬ್ದಕ್ಕೆ ವಾಯು ಎಂಬ ಅರ್ಥವನ್ನು ಕೂಡ ಹೇಳಿದ್ದಾರೆ. ಹರಿಪರತರಹ ಅಂದರೆ ವಾಯುದೇವರು ಜೀವೋತ್ತಮರು ಎಂಬುವಂಥ ಅರ್ಥ ಆಗ್ತದೆ. ಅದು ಹೇಗೆ ಪರತರ ಎಂಬ ಶಬ್ದದ ಅರ್ಥ ಬರುವುದಿಲ್ಲಲ್ವ? ಪರಾತನ ನಿತ್ಯ ನಿರ್ದುಃಖರು ಅಂತ ಅರ್ಥ. ಪರಶಬ್ದ ವ್ಯಾಚ್ಯರೇ ಅಲ್ಲ ವಾಯುದೇವರು, ಯಾವಾಗಲೂ ದುಃಖರಹಿತರಲ್ಲ ಅವರು. ವಾಯುದೇವರಿಗೆ ದುಃಖ ಇದ್ದರೂ ಕೂಡ ದುಃಖದಿಂದ ಪೀಡೆ ಇಲ್ಲ ಅಂತ ಹೇಳಿದ್ದಾರೆ. ದುಃಖದಿಂದ ಪೀಡೆ ಇಲ್ಲ ಅಂತ ಇಷ್ಟೇ ಅರ್ಥ ಹೊರತು ದುಃಖ ಉಂಟೇ ಉಂಟು. ದೃಷ್ಟಾಂತ ಕೊಡೋದಾದರೆ, ಸಣ್ಣ ಮಕ್ಕಳಿಗೆ ಹಸಿವಾಯಿತು ಅಂತಂದರೆ ಅಳ್ತಾವೆ ಅವುಗಳು. ಆದರೆ ನಮಗೆಲ್ಲ ಅದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ನಾವು. ಊಟ ಮಾಡಲಿಕ್ಕೆ ಬಹಳ ರುಚಿಯಾಗ್ತದೆ, ಹಸಿವಿನ ದುಃಖ ಬೇಕು ಅಂತ ಅಪೇಕ್ಷೆ ಮಾಡ್ತೀವಿ. ವಾಯುದೇವರಿಗೆ ದುಃಖ ಇದ್ದರೂ ಕೂಡ ದುಃಖದಿಂದ ಪೀಡೆ ಇಲ್ಲ ಅಂತ. ನಿತ್ಯ ನಿರ್ದುಃಖರು, ಯಾವ ದುಃಖವೂ ಇಲ್ಲದಿದ್ದವರು ಪರಶಬ್ದವಾಚ್ಯನಾದ ಲಕ್ಷ್ಮೀದೇವಿ, ಪರಶಬ್ದವಾಚ್ಯನಾದ ನಾರಾಯಣ ಇಬ್ಬರೇ ಹೊರತು ವಾಯುದೇವರು ಪರಶಬ್ದವಾಚ್ಯರೇ ಆಗುವುದಿಲ್ಲಲ್ಲ, ಪರತರ ಹೇಗಾಗ್ತಾರೆ ಎಂಬ ಶಂಕೆ ಬರ್ತದೆ. ಅದಕ್ಕೆ ಸಮಾಧಾನ ಇಷ್ಟೇ, ಪರ ಎಂಬ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಉತ್ತಮತ್ವ ಎಂಬುದು ನಿತ್ಯ ನಿರ್ದುಃಖತ್ವ ಪ್ರಯುಕ್ತ ಉತ್ತಮತ್ವ ಒಂದು ಬೇರೆ. ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡಿಕೊಂಡು ಭಗವಂತನ ಭಕ್ತಿಯನ್ನೇ ಮಾಡಿಕೊಂಡು ಒಂದು ಕ್ಷಣ ಸಹ ದೇವರನ್ನು ಮರೆತು ಬಿಡುವುದಿಲ್ಲ ಅವರು. ಯಾವಾಗಲೂ ದೇವರಲ್ಲಿ ಭಕ್ತಿ ಮಾಡ್ತಲೇ ಇರ್ತಾರೆ. ಅಂಥವರು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ ಅಂತ ಶಾಸ್ತ್ರಿ ಹೇಳಿದಂತೆ, ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕವರು. ಪರ ಎಂಬ ಶಬ್ದಕ್ಕೆ ಅರ್ಥ ಇಲ್ಲಿ ಪರ ನಿತ್ಯ ನಿರ್ದುಃಖ ಅಂತ ಅರ್ಥವಲ್ಲ, ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕಂಥವರು ಅಂತ ಅರ್ಥ. ಅದು ಭಾರತೀ ದೇವಿ, ಸರಸ್ವತೀ ದೇವಿ, ವಾಯುದೇವರ ಪತ್ನಿ ಭಾರತಿ, ಬ್ರಹ್ಮದೇವರ ಪತ್ನಿ ಸರಸ್ವತಿ, ಅವರಿಬ್ಬರೂ ಕೂಡ ಶುದ್ಧ ಭಾಗವತ ಧರ್ಮದಲ್ಲಿ ಇರ್ತಾರೆ. ರುದ್ರಾದಿ ದೇವತೆಗಳು ಒಮ್ಮೊಮ್ಮೆ ಪರಮಾತ್ಮನ ದ್ವೇಷ ಮಾಡಿಬಿಡ್ತಾರೆ. ದ್ವೇಷ ಮಾಡೋದರಿಂದ ಅವರು ಶುದ್ಧ ಭಾಗವತ ಧರ್ಮದಲ್ಲಿ ಇಲ್ಲವಾದ್ದರಿಂದ ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕಂಥವರು ಲಕ್ಷ್ಮೀದೇವಿ, ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ ಭಾರತಿಯವರು. ಐದು ಜನ ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕವರಾದ್ದರಿಂದ ಪರಶಬ್ದ ವಾಚ್ಯರು. ಸರಸ್ವತಿ ಭಾರತೀಯರು ಅವರು ವಾಯುದೇವರ ಪತ್ನಿ, ಬ್ರಹ್ಮದೇವರ ಪತ್ನಿ, ಅವರಿಬ್ಬರೂ ಶುದ್ಧ ಭಾಗವತ ಧರ್ಮದಲ್ಲಿ ಇದ್ದದ್ದರಿಂದ ಪರ ಎಂಬ ಶಬ್ದಕ್ಕೆ ಅರ್ಥ ಆಗ್ತಾರೆ. ಪರತರ ಅಂದರೆ ಅವರ ಪತಿಗಳು ವಾಯುದೇವರು, ಬ್ರಹ್ಮದೇವರು, ಅವರು ಪರತರರು. ಪರತಮ ಲಕ್ಷ್ಮೀದೇವಿ, ಹೀಗೆ ಇದ್ದದ್ದರಿಂದ ವಾಯುದೇವರು ಪರತರರು, ಎಲ್ಲ ಜೀವೋತ್ತಮರು. ಜೀವರಲ್ಲಿ ಇಂಥವರು ವಾಯುದೇವರಿಗೆ ಸಮಾನ ಇನ್ನೊಬ್ಬ ಜೀವರಿಲ್ಲ ಎಂಬುವಂಥ ಅರ್ಥ ಪರತರ ಎಂಬ ಶಬ್ದದಿಂದ ಬರ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ, ವಾಯು ಪರತರ ಅಂತ ಈ ಶಬ್ದವನ್ನು ಪ್ರಯೋಗ ಮಾಡಬಹುದಾಗಿತ್ತು, ಹರಿಶಬ್ದದಿಂದಲೇ ವಾಯುದೇವರನ್ನು ಯಾಕೆ ಹೇಳಿದ್ದು? ವಾಯುದೇವರದ್ದು ಪರಮಾತ್ಮನದ್ದು ಮತ್ತೈಕ್ಯ ಏಕಮತಿ, ಅವರದ್ದು ಇಬ್ಬರದ್ದು ಒಂದೇ ಅಭಿಪ್ರಾಯ, ವಿರುದ್ಧ ಅಭಿಪ್ರಾಯ ಇಲ್ಲವೇ ಇಲ್ಲ. ಪರಮಾತ್ಮನ ಮನಸ್ಸಿನಲ್ಲಿ ಏನುಂಟು ಅದನ್ನೇ ತಿಳ್ಕೊಳ್ತಾರೆ ಹೊರತಾಗಿ ವಿರುದ್ಧವಾಗಿ ಏನೂ ತಿಳ್ಕೊಂಬುದಿಲ್ಲ ಅವರು. ಇದನ್ನು ತಿಳಿಸಲಿಕ್ಕಾಗಿ ಹರಿ ಎಂಬ ಒಂದೇ ಶಬ್ದದಿಂದ ವಾಯುದೇವರನ್ನು ಪರಮಾತ್ಮನನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ವಾಯುದೇವರು ಜೀವೋತ್ತಮರು, ರುದ್ರದೇವರಕ್ಕಿಂತಲೂ ಶ್ರೇಷ್ಠರು ಎಂಬಂತಹ ವಿಷಯದಲ್ಲಿ ವೇದದ ಆಧಾರವನ್ನು ನಾವು ಕೊಡ್ತೇವೆ. ಮೊದಲು ವೇದದಲ್ಲಿ ಒಂದು ವಿಷಯ ಇದೆ, ಹಿಂದೆ ದೇವತೆಗಳು ದೈತ್ಯರು ಸೇರಿ ಕ್ಷೀರ ಸಮುದ್ರದಲ್ಲಿ ಅಮೃತ ಮಥನ ಮಾಡಿದರು. ಆರಂಭದಲ್ಲಿ ಕಾಲಕೂಟ ವಿಷ ಮೇಲೆಗೆ ಬಂತು. ಆ ಕಾಲಕೂಟ ವಿಷದಿಂದ ಜಗತ್ತು ನಾಶ ಆಗುವ ಸಂಭವ ಇದೆ. ಅದನ್ನು ಮುಟ್ಲಿಕ್ಕೆ ಯಾರಿಗೂ ಕೂಡುದು ಅಂತ ಹೇಳಿ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಾಯುದೇವರಿಗೆ ಈ ವರ ಎಂಬುದು ಬಾಧಕ ಆಗುವುದಿಲ್ಲ. ಅವರು ಹೋಗಿ ಒಂದು ಬಂಗಾರದ ಪಾತ್ರದಲ್ಲಿ ಆ ವಿಷವನ್ನು ಸೇರಿಸಿದ್ದಾರೆ. ಕೈಗೆ ಹಾಕೊಂಡ್ರು, ಸರಿಯಾಗಿ ತಿಕ್ಕಿದರು. ಅದರ ದುಷ್ಟ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯವನ್ನು ತಿಕ್ಕಿ 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 ತೆಗೆದುಬಿಟ್ರು. ತಿಕ್ಕಿದಂಥ ಸ್ವಲ್ಪ ಭಾಗವನ್ನು ವೃದ್ಧದೇವರಿಗೆ ಕುಡಿಲಿಕ್ಕೆ ಕೊಡ್ತಾರೆ. ವೃದ್ಧದೇವರಿಗೆ ಬಹಳ ದುಃಖ ಆಯಿತು. ತಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಅವರಿಗೆ ಕಂಠದಲ್ಲಿ ಕೆಳಗೆ ಆ ವಿಷ ಹೋಗುವಾಗ ನೀಲಕಂಠರಾಗಿಬಿಟ್ರು ಅವರು. ಅಂತೂ ಸ್ವಲ್ಪ ಭಾಗ ದೇಹದ ಒಳಗೆ ಹೋಯಿತು. ಅವರಿಗೆ ಮೂರ್ಛೆಯೇ ಬಂದುಬಿಟ್ರು. ಹರೇ ಕರ ಸ್ಪರ್ಶ ಪರಾರ್ಥ ಸಂಬಂಧ ಪರಮಾತ್ಮ ಸಾಕ್ಷಾತ್ ನಾರಾಯಣ ದೇವರು ಬಂದು ವೃದ್ಧದೇವರನ್ನು ಹೀಗೆ ಸ್ಪರ್ಶ ಮಾಡಿದ್ದರಿಂದ ಪುನಃ ಎಚ್ಚರವಾಯಿತು. ಆ ಕಾಲಕೂಟ ವಿಷವನ್ನು ವಾಯುದೇವರು ಪೂರ್ಣ ಕುಡಿದುಬಿಟ್ರು. ಅವರಿಗೇನು ಬಾಸಕಾಗಿಲ್ಲ. ವೇದ ಮಂತ್ರ ಉಂಟು ಈ ವಿಷಯದಲ್ಲಿ. ವಾಯುರಸ್ಮಾ ಉಪಾಮಂಥತ್ಪಿನಷ್ಟಿ ಸ್ಮ ಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಭಿಪತ್ಸಹ ಅಂತ ಋಗ್ವೇದ ಮಂತ್ರ. ಇದರ ಅರ್ಥವೇನು ಅಂತಂದರೆ ವೇದ ಮಂತ್ರದಲ್ಲಿ ಕೇಶಿ ಅಂತ ವಾಯುದೇವರಿಗೆ ಹೆಸರುಂಟು. ಕಶ್ಚಾಸೋ ಈಶಷ್ಠ ಕೇಶ ಕೇಶ ಅಸ್ಯಾಸ್ತಿತಿ ಕೇಶಿ ಕಾಂದ್ರೆ ಸುಖರೂಪನಾದಂಥ ನಾರಾಯಣ ದೇವರು, ನಿತ್ಯ ಸುಖರೂಪನಾದಂಥ ನಾರಾಯಣ ದೇವರು. ಅವನೇ ಈಶನಾಗಿ ಉಳ್ಳವರು, ಸ್ವಾಮಿಯಾಗಿ ಉಳ್ಳವರು. ಅಂದರೆ ಯಾವಾಗಲೂ ನಾರಾಯಣ ದೇವರನ್ನೇ ಸ್ವಾಮಿ ಅಂತ ಧ್ಯಾನ ಮಾಡುತ್ತಲೇ ಇದ್ದಾರೆ. ಒಂದು ಕ್ಷಣ ಸಹ ಹೃದಯದಲ್ಲಿ ಅಂಥ ನಾರಾಯಣ ದೇವರ ರೂಪವನ್ನು ಧ್ಯಾನ ಮಾಡುತ್ತಲೇ ಇದ್ದಾರೆ. ಅದಕ್ಕೆ ಕೇಶಿ ಅಂತ ಅವರಿಗೆ ಹೆಸರು. ಇನ್ನು ಕುನನ್ನಮ ಅಂತ ಇನ್ನೊಂದು ಹೆಸರು ಉಂಟು ಅವರಿಗೆ. ಕುನನ್ನಮ ಅಂದರೆ ಕುಚ್ಚಿತ ಅನ್ನ ದುಷ್ಟರನ್ನು ನಮಯತಿ ಅಧಃಪಾತಯತೀತಿ ಕುನನ್ನಮ. ಕುನನ್ನಮ ಕೇಶಿ ವಾಯು ಎಂಬುವಂತಹ ಮೂರು ಶಬ್ದಗಳಿಂದ ವಾಯುದೇವರನ್ನು ಹೇಳಿ ಆ ವಾಯುದೇವರು ಏನು ಮಾಡಿದರು? ಅಶ್ಮ ಅಂದರೆ ಅಶ್ಮೇ ಅಂತ ಅರ್ಥ. ಈ ವಾಯುದೇವರು ರುದ್ರದೇವರಿಗೋಸ್ಕರ ಉಪಾಮಂಥದ ಮತ ಕೈಯಲ್ಲಿ ಹಾಗೆ ತಿಕ್ಕಿದರು ಅಂತ ಅರ್ಥ. ಪಿನಷ್ಟಿಸ್ಮ ಪಿನಷ್ಟಿಸ್ಮ ಅಂತಂದರೆ ಸರಿಯಾಗಿ ಹಿಟ್ಟು 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 ಮಾಡಿ ಅದನ್ನು ರಸವೇ ಇಲ್ಲ ಅಂತ ಮಾಡಿಬಿಟ್ರು. ರುದ್ರೇಣ ಅಭಿವತ್ಸ ರುದ್ರದೇವರಿಂದ ಕೂಡಿಕೊಂಡು ವಾಯುದೇವರು ಅದನ್ನು ಕುಡಿದರು ಅಂತುಂಟು. ರುದ್ರೇಣ ಸಹ ಅಭಿಬತ್ತದಂತುಂಟು. ವಾಯು ರುದ್ರೇಣ ಸಹ ಅಭಿಬತ್ತದಂತಂದರೆ ರುದ್ರ ವಿಷ ಕುಡಿಯುವುದರಲ್ಲಿ ಅಪ್ರಧಾನ, ವಾಯುದೇವರು ಮುಖ್ಯರು ಪ್ರಧಾನರು ಅಂತ ಅರ್ಥ ಆಗ್ತದೆ. ಶಿಷ್ಯನಿಂದ ಕೂಡಿಕೊಂಡು ಗುರುಗಳು ಬಂದರು ಅಂತಂದರೆ ಶಿಷ್ಯನಿಗೆ ಅಪ್ರಾಧಾನ್ಯ, ಗುರುಗಳಿಗೆ ಹೇಗೆ ಪ್ರಾಧಾನ್ಯ? ಶಿಷ್ಯೇನ ಸಹ ಗುರು ಆಗತಃ ಅಂತ ಹೇಳುವಾಗ ಸಹಯೋಗ ಯಾವುದಕ್ಕುಂಟು ಅದಕ್ಕೆ ಅಪ್ರಾಧಾನ್ಯವು ಹೇಳಲ್ಪಡುತ್ತದೆ. ರುದ್ರೇಣ ಸಹ ವಾಯು ಅಭಿಬತ್ತದೆ ಅಂತ ಹೇಳಿದ್ರಿಂದ ಕಾಲ್ಕೂಟ ವಿಷವನ್ನು ನಿರ್ಭಯವಾಗಿ ಪಾನ ಮಾಡಿದವರು ವಾಯುದೇವರು. ರುದ್ರದೇವರಿಗೆ ಬಹಳ ಕಷ್ಟ ಆಗಿದೆ ಎಂಬುವಂಥ ಅರ್ಥ ಆಗ್ತದೆ. ರುದ್ರೇಣ ಎಂಬುವಂಥ ಶಬ್ದವನ್ನು ಹಾಕಿದ್ದಾರೆ ಅಲ್ಲಿ. ಅದು ಯಾಕೆ ಹಾಕಿದ್ರೆ ಸೋರೋದೀತ ಎದರೋದೀತ ರುದ್ರಸ್ಯ ರುದ್ರತ್ವಂ ರೋದನ ಮಾಡಿದಂಥ ಅಳುದರಿಂದ ಅವರಿಗೆ ರುದ್ರ ಎಂಬುವಂತಹ ಹೆಸರು ಬಂತು ಅಂತ ವೇದವೇ ಹೇಳ್ತಾ ಇದೆ. ವಾಯುದೇವರಿಗೆ ವಯ ವಾಯು ಅಂತವರ ಹೆಸರು. ವಯಗತ ಗಮನಾಗಮನಾದಿಗಳಲ್ಲಿ ಸಮರ್ಥರಾಗಿದ್ದರು ಅವರು. ಇನ್ನು ಕೇಶಿ ಅಂತ ಅದೇನು ಕಾರಣ ಅಂತಂದರೆ ಆನಂದರೂಪನಾದಂಥ ನಾರಾಯಣನನ್ನು ಧ್ಯಾನ ಮಾಡ್ತಾ ಇರೋದ್ರಿಂದ ಅವರಿಗೇನು ದುಃಖವೇ ಆಗಲಿಲ್ಲ. ಇನ್ನು ರುದ್ರದೇವರಿಗೆ ಅಭಿಷೇಕ ಪ್ರಿಯ ಶಿವ ಅಂಥೇಳಿ ಅಂದಿನಿಂದ ರುದ್ರದೇವರ ದೇವಸ್ಥಾನ ಉಂಟು. ಅಲ್ಲೆಲ್ಲ ರುದ್ರದೇವರ ತಲೆ ಮೇಲೆ ಯಾವಾಗಲೂ ನೀರು ಬೀಳ್ತಾ ಇರೋ ಹಾಗೆ ಅಭಿಷೇಕ ವ್ಯವಸ್ಥೆ ಮಾಡ್ತಾರೆ. ಅಭಿಷೇಕ ಪ್ರಿಯ ಶಿವ. ಇದರಿಂದ ವಾಯುದೇವರು ರುದ್ರದೇವರಕ್ಕಿಂತಲೂ ಶ್ರೇಷ್ಠರು ಅಂಥೇಳಿ ಪ್ರಮಾಣಗಳು ಹೇಳ್ತಾ ಇದ್ದಾವೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಬಲಂತಸ್ಯ ಹರಿ ಸಾಕ್ಷಾತ್ ನಹರೇರ್ಬಲಮನ್ಯತಃ ಅಂಥೇಳಿ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. ಇಂದ್ರದೇವರು ಎಲ್ಲ ದೇವತೆಗಳಿಗೆ ರಾಜಭೂತರು, ರಾಜರು. ಇಂದ್ರದೇವರು ರಾಜರು. ಬಲಂ ಇಂದ್ರಸ್ಯ ಗಿರೀಶಃ ಅಂಥ ಇಂದ್ರದೇವರಿಗೆ ಬಲಂ ಅಂದರೆ ಬಲಪ್ರದ, ಬಲವನ್ನು ಕೊಡತಕ್ಕಂಥವರು ರುದ್ರದೇವರು. ಗಿರೀಶಸ್ಯ ಬಲಂ ಮರುತು ರುದ್ರದೇವರಿಗೆ ಬಲವನ್ನು ಕೊಡತಕ್ಕಂಥವರು ಮರುತು ವಾಯುದೇವರು. ಬಲಂತಸ್ಯ ಹರಿ ಸಾಕ್ಷಾತ್ ವಾಯುದೇವರಿಗೆ ಬಲವನ್ನು ಕೊಡತಕ್ಕಂಥವರು ಶ್ರೀಹರಿ. ನ ಹರೇರ್ ಬಲಮನ್ಯತಃ ಇನ್ನೊಬ್ಬರಿಂದ ನಾರಾಯಣ ದೇವರಿಗೆ ಮಾತ್ರ ಯಾರೂ ಬಲ ಕೊಡತಕ್ಕವರಿಲ್ಲ ಅಂತ ಹೇಳಿದ್ದರಿಂದ ಜೀವರಾಶಿಗಳಲ್ಲಿ ರುದ್ರದೇವರು ಶ್ರೇಷ್ಠರಾದರೂ ಅಂತಹ ರುದ್ರದೇವರಿಗೂ ಶ್ರೇಷ್ಠರು ವಾಯುದೇವರು ಎಂಬುವಂತಹ ವಿಷಯ ಇಲ್ಲಿ ಬಂದರೆ ಜೀವೋತ್ತಮತ್ವ ಎಂಬುದು ಸ್ಪಷ್ಟವಾಯಿತು. ಭೀಮಸೇನ ದೇವರು ವಾಯುದೇವರ ಅವತಾರ. ವಾಯುದೇವರು ಜೀವೋತ್ತಮರು ಎಂಬ ವಿಷಯದಲ್ಲಿ ಗೀತಾ ಪ್ರಮಾಣವನ್ನು ನಾವು ತಿಳ್ಕೊಳ್ಬೇಕು. ಆರಂಭದಲ್ಲಿ ದುರ್ಯೋಧನನು ಎರಡು ಪಕ್ಷದ ಸೈನ್ಯವನ್ನು ನೋಡಿ ಏನು ಮಾಡಬೇಕು ಗೊತ್ತಾಗದೇ ಹೋಯಿತು ಅವನಿಗೆ. ದ್ರೋಣಾಚಾರ್ಯನ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಇರೋ ಗುರುಗಳೇ, ಆ ಪಾಂಡವರ ಸೈನ್ಯಕ್ಕಿಂತ ನಮ್ಮ ಸೈನ್ಯ ಹೆಚ್ಚಿದ್ರೂ ಕೂಡ, ಭೀಷ್ಮರು, ದ್ರೋಣರು, ಅಶ್ವತ್ಥಾಮರ, ಇವರೇ ಮೊದಲಾದವರು, ಇವರು ಶ್ರೇಷ್ಠ ವ್ಯಕ್ತಿಗಳು ಇದ್ದರೂ ಕೂಡ, ಇದು ಪಾಂಡವರ ಸೈನ್ಯ ಬಹಳ ಕಮ್ಮಿ ಇದ್ದರೂ ಕೂಡ, ಭೀಮಸೇನ ಅಲ್ಲಿ ಆ ಪಾಂಡವರ ಸೈನ್ಯದಲ್ಲಿ ಸೇರಿದ್ದರಿಂದ ನಮ್ಮ ಸೈನ್ಯ ಯುದ್ಧ ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ, ಖಂಡಿತ ಆಗುವುದಿಲ್ಲ. ಭೀಮಸೇನ ಒಬ್ಬ ಇದ್ದದ್ದಕ್ಕೆ ಅವರ ಸೈನ್ಯ ಬಹಳ ಕಮ್ಮಿ ಆದರೂ ಕೂಡ ಇದು ಒಳ್ಳೆ ಸಮರ್ಥವಾಗಿದೆ ಎಂಬುದು ನಮಗೆ ಗೊತ್ತಾಗಿದೆ. ಈಗ ಅಶ್ವತ್ಥಾಮಾಚಾರ್ಯರು, ರುದ್ರದೇವರ ಅವತಾರ ಅವರಿದ್ದಾರೆ, ಅವರಿದ್ದರು, ಭೀಷ್ಮಾಚಾರ್ಯರಿದ್ದರು, ದ್ರೋಣಾಚಾರ್ಯರಿದ್ದರು, ಸೈನ್ಯ ಹೆಚ್ಚಿದ್ದರೂ ಕೂಡ ಇದು ಸಮರ್ಥವಾಗುವುದಿಲ್ಲ, ನಾವು ಏನು ಮಾಡುವುದು ಅಂತ ಹೇಳಿ ದ್ರೋಣಾಚಾರ್ಯರ ಹತ್ರ ದುರ್ಯೋಧನ ಹೇಳ್ತಾ ಇದ್ದಾನೆ. ಪರ್ಯಾಪ್ತಂ ತದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ, ಅಪರ್ಯಾಪ್ತಂ ತರಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಎಂಬುವಂತಹ ಶ್ಲೋಕದಲ್ಲಿ ಈ ವಿಷಯವು ಗೀತಾದಲ್ಲಿ ಉಂಟು. ಇದರಿಂದ ಏನು ಸಿದ್ಧವಾಯಿತು? ರುದ್ರದೇವರ ಅವತಾರಭೂತರಾದ ಅಶ್ವತ್ಥಾಮಾಚಾರ್ಯರಿದ್ದರೂ ಸಹ ಅವರವರ ಸೈನ್ಯ ಅಸಮರ್ಥ. ಭೀಮಸೇನ ಒಬ್ಬ ಇದ್ದದ್ದಕ್ಕೆ ಅವರ ಸೈನ್ಯ ಬಹಳ ಅಲ್ಪವಾದರೂ ಕೂಡ ಅದು ಸಮರ್ಥವಾಗಿದೆ ಅಂತ ಹೇಳಿದ್ದರಿಂದ ಭೀಮಸೇನನು ರುದ್ರಾವತಾರಭೂತರಾದ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಶ್ರೇಷ್ಠ ಎಂಬುವಂತಹ ಅಭಿಪ್ರಾಯವನ್ನು ಹೇಳಿದಾಗಾಯಿತು. ದುರ್ಯೋಧನ ಅವನು ವಿರೋಧಿ ಕೂಟದಲ್ಲಿದ್ದಂಥವನು, ಮುಖ್ಯಸ್ಥನು ಈ ರೀತಿ ಹೇಳಿದ್ದರಿಂದ ಇದು ನಿಜವಾದ ವಿಷಯ ಗೊತ್ತಾಗ್ತದೆ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳತಕ್ಕಂಥವರು ಪ್ರತಿವಾದಿ ಕಡೆಯ ಸಾಕ್ಷಿಯವರೇ ವಾದಿಗೆ ಅನುಕೂಲವಾಗಿ ಹೇಳಿಬಿಟ್ರೆ ಅದಕ್ಕೆ ಬಹಳ ಮಹತ್ವ ಇದೆ. ಆ ವಿರೋಧಿಯಾಗಿರ್ತಕ್ಕಂತಹ ದುರ್ಯೋಧನನೇ ನಾವು ಅಸಮರ್ಥರು ಎಂಬುದನ್ನು ಹೇಳ್ತಾ ಇದ್ದಾನೆ. ದೇವತೆಗಳಲ್ಲಿ ಏನು ನಿಯಮ ಅಂತಂದರೆ ಬಲವು ಯಾರಿಗೆ ಹೆಚ್ಚು ಅವರಿಗೆ ಜ್ಞಾನಭಕ್ತಿಯಾದಿ ಗುಣಗಳು ಕೂಡ ಹೆಚ್ಚು ಇರುತ್ತದೆ ಅಂತ ಒಂದು ನಿಯಮವನ್ನು ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ದೇವೇಶು ಬಲಿನಾಮೇವ ಭಕ್ತಿಜ್ಞಾನೇ ನಚಾನ್ಯಥಾ, ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರಲ್ಲಿ ಬಲವು ಎಲ್ಲರಕ್ಕಿಂತಲೂ ಹೆಚ್ಚು ಬಲ ಉಂಟು ಎಂಬುದು ತೋರಿದರೆ ಅವರಲ್ಲಿ ಜ್ಞಾನಭಕ್ತಿಯಾದಿ ಗುಣಗಳು ಕೂಡ ಹೆಚ್ಚು ಉಂಟು ಎಂಬುವಂತಹ ನಿಯಮವನ್ನು ತಿಳ್ಕೊಳ್ಳಬೇಕು ಅಂಥೇಳಿ ಶಾಸ್ತ್ರವಿದೆ. ಜ್ಞಾನಭಕ್ತಿಯಾದಿ ಗುಣಗಳು ಬಲ ಎಲ್ಲವೂ ಕೂಡ ಅವರಲ್ಲಿ ಹೆಚ್ಚಿದ್ದುದರಿಂದ ರುದ್ರದೇವರ ಅವತಾರಭೂತರಾದ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಭೀಮಸೇನ ದೇವರು ಶ್ರೇಷ್ಠರು ಎಂಬುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ದುರ್ದೇವರಕ್ಕಿಂತ ಶ್ರೇಷ್ಠ ಆದ ಮೇಲೆ ಜೀವೋತ್ತಮರಾಗಲೇಬೇಕಾಯಿತು. ಅಂತೂ ವಾಯುದೇವರ ಜೀವೋತ್ತಮತ್ವವು ಗೀತೆಯಿಂದಲೂ ಕೂಡ ಸಿದ್ಧವಾಯಿತು. ಸತ್ಯಂ ಜಗತ್ ಎಂಬುದು ಮೂರನೇ ವಿಷಯ, ವಿಷ್ಣು ಸರ್ವೋತ್ತಮತ್ವ ಪ್ರಥಮ ವಿಷಯ, ವಾಯುದೀವೋತ್ತಮತ್ವ ಎರಡನೇ ವಿಷಯ, ಮೂರನೇ ವಿಷಯ ಪ್ರಪಂಚ ಉಂಟಷ್ಟೇ ಅದು ಸತ್ಯ ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಮಧ್ವಾಚಾರ್ಯರು. ಅದ್ವೈತಿಗಳು ಏನು ಹೇಳ್ತಾರೆ, ದೂರದಲ್ಲಿ ಮುತ್ತಿನ ಚಿಪ್ಪನ್ನು ನೋಡ್ತೀವಿ ನಾವು, ಆ ದೂರದಲ್ಲಿ ಮುತ್ತಿನ ಚಿಪ್ಪನ್ನು ನೋಡಿದರೆ ಇದು ಬೆಳ್ಳಿ ಎಂಬುವಂತಹ ಭ್ರಮೆ ಬರ್ತದೆ, ಹತ್ತಿರ ಹೋದಾಗ ಇದು ಬೆಳ್ಳಿ ಅಲ್ಲ ಮುತ್ತಿನ ಚಿಪ್ಪು ಅಂತ ಕಾಣಿಸ್ತದೆ, ಆ ಬೆಳ್ಳಿ ಸುಳ್ಳು. ಅದರಂತೆ ಈ ಪ್ರಪಂಚವು ಕೂಡ ಅದ್ವೈತಗಳ ಮತ ಪ್ರಕಾರ ನಿರ್ಗುಣ ಬ್ರಹ್ಮ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆ, ಆ ನಿರ್ಗುಣ ಬ್ರಹ್ಮನೇ ಎಲ್ಲ ಕಡೆ ಇರುವುದು, ಇನ್ಯಾವುದು ಇಲ್ಲವೇ ಇಲ್ಲ. ಅಂಥ ನಿರ್ಗುಣ ಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಳ್ಳದೆ ಇದು ಪ್ರಪಂಚ ಅಂಥೇಳಿ ಹೇಗೆ ಮುತ್ತಿನ ಚಿಪ್ಪನ್ನು ನೋಡಿ ಇದು ಬೆಳ್ಳಿ ಅಂತ ಭ್ರಮೆ ಬಂತು, ಹಾಗೆ ಬ್ರಹ್ಮ ಎಂಬುದು ಪ್ರಪಂಚದ ಹಾಗೆ ಕಾಣಿಸ್ತಾ ಇದೆ. ಬ್ರಹ್ಮ ಎಂಬುವಂತಹ ಅಧಿಷ್ಠಾನದಲ್ಲಿ ಪ್ರಪಂಚ ಎಂಬುದು ಆರೋಪಿತವಾದ್ದರಿಂದ ಪ್ರಪಂಚವು ಸುಳ್ಳು ಎಂಬುದಾಗಿ ಅದ್ವೈತಗಳು ಹೇಳ್ತಾ ಇದ್ದಾರೆ. ಪ್ರಪಂಚ ಸುಳ್ಳಾದರೆ ಪರಮಾತ್ಮನಿಗೆ ಶ್ರೇಷ್ಠವಾದ ಮಹಿಮೆಯೇ ಹೋಯಿತು. ಶಾಸ್ತ್ರಗಳು ಏನು ದೇವರ ಮಹಿಮೆ ಹೇಳ್ತಾವೆ ಅಂತಂದರೆ, ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿರಣಂತ ಗುಣ ಅನಂತ ಗುಣ ಪರಮ, ಅನಂತ ಗುಣವುಳ್ಳವನು, ಅನಂತ ಶಕ್ತಿ ಉಳ್ಳವನು ಪರಮಾತ್ಮ ಅಂತ ಹೇಳಿ ತಿಳ್ಕೊಂಬುದು ಹೇಗೆಂದರೆ, ಇಂಥ ಬಹುವಿಚಿತ್ರವಾದಂಥ ಈ ಪ್ರಪಂಚವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದರಿಂದ ಅವನ ಮಹಿಮೆ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನಂತ ಶಕ್ತಿ ಉಂಟವನಿಗೆ, ಅನಂತ ಗುಣಗಳು ಉಂಟು ಅಂತ ಹೇಳಿ ನಾವು ತಿಳ್ಕೊಳ್ಳಬೇಕಾಗಿದೆ, ತಿಳ್ಕೊಂಡು ಭಕ್ತಿ ಮಾಡಬೇಕಾಗಿದೆ. ಆ ಭಕ್ತಿ ಮಾಡಿ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು, ದೇವರ ಅನುಗ್ರಹ ಪಾತ್ರರಾಗಿ ನಮ್ಮ ಉದ್ಧಾರ ಆಗಬೇಕು. ಹೀಗಿರುವಾಗ ಪ್ರಪಂಚವು ಸುಳ್ಳು ಅಂತಾಗಿಬಿಟ್ರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಸುಳ್ಳಾಗ್ತದೆ, ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನ ಮಹಿಮೆಯೂ ಸುಳ್ಳಾಗ್ತದೆ. ಪ್ರಪಂಚವೇ ಇಲ್ಲ ಅಂತಾದ ಮೇಲೆ ಪ್ರಪಂಚ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡೋಣ ಎಂಬುವಂತಹ ಮಹಿಮೆಯೂ ಹೋಯ್ತಲ್ವ. ದೇವರಲ್ಲಿ ಮಹಿಮೆಯೂ ಹೋದ ಮೇಲೆ ದೇವರಲ್ಲಿ ಭಕ್ತಿ ಬರುವುದು ಹೇಗೆ? ದೇವರಲ್ಲಿ ಭಕ್ತಿ ಮಾಡದೆ ಹೋದರೆ ದೇವರ ಅನುಗ್ರಹ ಆಗು ನಮ್ಮ ಮೇಲೆ ಆಗುವುದು ಹೇಗೆ? ದೇವರ ಅನುಗ್ರಹ ನಮಗೆ ಆಗದೆ ಹೋದರೆ ನಮ್ಮ ಉದ್ಧಾರ ಆಗುವುದು ಹೇಗೆ? ಪ್ರಪಂಚ ಎಂಬುದು ಸುಳ್ಳಲ್ಲ, ಪ್ರಪಂಚವು ಸತ್ಯ ಅಂಥೇಳಿ ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಶ್ರೀಮನ್ ಮಧ್ವಾಚಾರ್ಯರು ಪ್ರಪಂಚ ಸತ್ಯತ್ವ ಎಂಬುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡಿದ್ದಾರೆ. ಈ ಪ್ರಪಂಚ ಸತ್ಯತ್ವವು ವೇದದಲ್ಲಿ ಎಲ್ಲಿ ಉಂಟು ಅಂತಂದರೆ, ವಿಶ್ವಂ ಸತ್ಯಂ ಮಘವಾನ ಇವೋರಿತಾಪಶ್ಚನ ಪ್ರಮಿನಂತಿ ವ್ರತಂ ವಾಂ ಎಂಬುವಂಥ ಋಗ್ವೇದ ಮಂತ್ರದಲ್ಲಿ ವಿಶ್ವಂ ಸತ್ಯಂ ಮಘವಾನ, ಪ್ರಪಂಚವು ಸತ್ಯವೇ ಸುಳ್ಳಲ್ಲ, ಹೆಚ್ಚಿಕೇತ ಸತ್ಯಮಿತ್ ಅಂತ ಇದು ಋಗ್ವೇದ. ಪರಮಾತ್ಮನೇನು ಸೃಷ್ಟಿ ಮಾಡಿದ ಇದು ಸತ್ಯವೇ ಸುಳ್ಳಲ್ಲ, ವೇದದಲ್ಲಿಯೇ ಈ ಪ್ರಕಾರ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಗೀತೆಯಲ್ಲಿ ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಎಂಬುದು ಭಗವದ್ಗೀತಾ ವಾಕ್ಯ. ಪ್ರಸಿದ್ಧವಾಗಿದೆ ಜಗತ್ತು ಸುಳ್ಳು ಅಂತ ಹೇಳ್ತಕ್ಕವರು ಯಾರು? ಅಸುರರು. ಅವರು ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥವರು ಅವರು, ಅನೀಶ್ವರಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ.